ಮುಂಜಾನೆಯ ಸಮಯದಲ್ಲಿ ಯೇಸು ಕ್ರಿಸ್ತನ ಧನ್ಯವಾದ ನಾಮದಲ್ಲಿ ಆತ್ಮೀಯ ವಂದನೆಗಳನ್ನು ತಿಳಿಸುವರಾಗಿದ್ದು ಒಳ್ಳೆಯವನಾಗಿರುವ ಕರ್ತನ ಕೃಪೆ ಎಲ್ಲರೊಂದಿಗಿರಲಿ ಎಂದು ಪ್ರಾರ್ಥಿಸುವರಾಗಿದ್ದೇವೆ. ಪ್ರತಿ ದಿವಸದಂತೆ ಈ ದಿನದ ವಾಕ್ಯ ಭಾಗವಾಗಿ ಸತ್ಯವೇದದಿಂದ ಒಂದು ವಚನ ಭಾಗವನ್ನು ಓದಿಕೊಳ್ಳುವ ಹಾಗೆ 119 ಕೀರ್ತನೆಯಲ್ಲಿ 7 ಮತ್ತು 8 ವಚನಗಳನ್ನು ಓದಿಕೊಳ್ಳುವಾಗ ಹೀಗೆ ಬರೆದಿದೆ. ನಾನು ನಿನ್ನ ನೀತಿ ವಿಧಿಗಳನ್ನು ಕಲಿತ ಹಾಗೆಲ್ಲ ನಿನ್ನನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುವೆನು. ನಿನ್ನ ನಿಬಂಧನೆಗಳನ್ನು ಅನುಸರಿಸುವ ನನ್ನನ್ನು ಸಂಪೂರ್ಣವಾಗಿ ಕೈ ಬಿಡಬೇಡ ಎಂದು ಬರುತ್ತದೆ. ಕಳೆದೆರಡು ದಿನಗಳಲ್ಲಿ 1-3 ವಚನಗಳ ನಡುವೆ ಅಭ್ಯಾಸಿಸುತ್ತಾ ಬಂದಿದ್ದೇವಲ್ಲ. ಮುಂದುವರೆದ ಭಾಗವಾಗಿ ಓದಿದ ವಚನ ಭಾಗಗಳನ್ನು ಗಮನಿಸುವ ಹಾಗೆ ನಾನು ನಿನ್ನ ನೀತಿ ವಿಧಿಗಳನ್ನು ಕಲಿತ ಹಾಗೆಲ್ಲ ನಿನ್ನನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುವೆನು ಎಂದು ಹೇಳುವುದರಲ್ಲಿ ಒಂದು ಶ್ರೇಷ್ಠವಾದ ತೀರ್ಮಾನವನ್ನು ತಿಳಿಸಿಕೊಡುತ್ತಿದ್ದಾನೆ ಕೀರ್ತನಾಗಾರನು. ಇಲ್ಲಿ ಕಲಿತ ಹಾಗೆಲ್ಲ ಎಂದು ಹೇಳುವುದರ ಮೂಲಕ ಹೌದು ಅದನ್ನು ಮಾಡಿದ್ದೇನೆ ಎಂದು ಒಪ್ಪಿಸಿ ಮಾತನಾಡುತ್ತಿದ್ದಾನೆ. ವಿಶ್ವಾಸಿ ಜೀವಿತವು ದೇವರ ವಾಕ್ಯವನ್ನು ತಿಳಿದಿರುವಷ್ಟು ಸಾರಿ ಕೃತಜ್ಞತೆಯನ್ನು ತುಂಬಿದ ಜೀವಿತವಾಗಿರಬೇಕು. ಯಾಕೆಂದರೆ ಸತ್ಯವೇದವು ಮನುಷ್ಯ ಜೀವಿತಕ್ಕೆ ದೇವರ ಅದ್ಭುತವಾದ ಬಹುಮಾನವಾಗಿದೆ ಎಂದು ನೋಡಬಹುದಾಗಿದೆ. ಹೇಗೆಂದರೆ ಪರಿಶುದ್ಧವಾದ ಜೀವಿತವನ್ನು ಜೀವಿಸುವಲ್ಲಿ ತನ್ನ ನಿರ್ಣಯದ ಕುರಿತು ಹೆಚ್ಚಳ ಪಡಬಾರದು, ಅದರಲ್ಲಿ ಅತಿಶಯವೇನೂ ಇಲ್ಲವಷ್ಟೇ. ಅಂದರೆ ಇಲ್ಲಿ ತೀರ್ಮಾನಗಳು ಸ್ವಂತ ಚಿಂತನೆಯುಳ್ಳದ್ದಲ್ಲ. ನೀತಿವಿಧಿಗಳು ಅಂದರೆ ಒಂದು ಕ್ರಮಬದ್ಧತೆಯ ಪ್ರಕಾರ ಮಾಡಲ್ಪಡಬೇಕಾದ ಸಂಗತಿಗಳೇ ಆಗಿರುತ್ತವಲ್ಲ. ಇಲ್ಲಿ ಕೀರ್ತನಗಾರನಿಗೆ ತನ್ನ ತೀರ್ಮಾನದ ಎಲ್ಲ ಸಂಗತಿಗಳು ಒಂದು ವೇಳೆ ಪರಿಪೂರ್ಣವಾಗಿ ಅರ್ಥವಾಗದೆ ಹೋದರೂ ಸರಿ, ಯಾವ ಸಮಯದಲ್ಲಿ ದೇವರು ಹೇಗೆ ಯಾವ ಕಾರ್ಯದ ಮೂಲಕ ತಿಳಿಸಲ್ಪಡುವನಾಗುತ್ತಾನೋ ಎಂಬುದು ತಿಳಿಯುವುದರಲ್ಲಿ ತಡವಾದರೂ ಆತನ ಯಥಾರ್ಥತೆಯನ್ನು ತಿಳಿದು ಹಾಗೆಯೇ ಸ್ತುತಿ ವಂದನೆಯನ್ನು ಸಲ್ಲಿಸುತ್ತಿದ್ದಾನೆ. ವಿಶ್ವಾಸ ಜೀವಿತವು ಹೀಗೆಯೇ ಕಾಣಬರುವಲ್ಲಿ ಆತ್ಮೀಯ ಅಭಿವೃದ್ಧಿ ಆಶೀರ್ವಾದವನ್ನು ನೋಡಬಹುದಾಗಿದೆ. ಕೆರೂಬಿಯರು ಆತನ ಕಾರ್ಯಗಳ ನಿಮಿತ್ತ ಯಾವಾಗಲೂ ಆತನನ್ನು ಸ್ತುತಿಸುತ್ತಾ ಇದ್ದರು ಎಂಬುದಾಗಿ ಸತ್ಯವೇದದಲ್ಲಿ ಓದುತ್ತೇವಲ್ಲ. ಹಾಗೆಯೇ ಆತನ ಕಾರ್ಯಗಳು ನ್ಯಾಯವಾದುದಕ್ಕಾಗಿ ಅವುಗಳನ್ನು ಅನುಸರಿಸಿ ಸ್ತುತಿಸುವರಾಗಬೇಕು. ಸಂದರ್ಭಗಳ ನಡುವೆ ಪ್ರಶ್ನೆಗಳು ತಲೆದೋರಬಹುದು, ಆದರೆ ಆತನು ಅವುಗಳಿಗೆ ಉತ್ತರಿಸುವ ಆತನಷ್ಟೆ. ನ್ಯಾಯವನ್ನು ತೀರಿಸುವ ಒಡೆಯನು ಕೃಪೆಯ ಕಾಲದಲ್ಲಿರುವ ವಿಶ್ವಾಸಿ ಜೀವಿತವು ಆತನ ತೀರ್ಪಿನ ಛಾಯೆ ಅಥವಾ ನೆರಳನ್ನು ಮಾತ್ರವೇ ನೋಡುವಂಥದ್ದಾಗಿದೆ. ಸತ್ಯವೇದದಲ್ಲಿ ಅಭ್ಯಸಿಸುವ ಹಾಗೆ ಒಂದು ಸಮಯ ನಿರ್ಣಯಿಸಲ್ಪಟ್ಟಿದೆ, ಎಲ್ಲವೂ ತೀರ್ಪಾಗುವುದಕ್ಕಾಗಿ. ಹೀಗೆ ಹೇಳುವುದರಲ್ಲಿ ಕೃತಜ್ಞತೆಯಿಂದ ಕೊಂಡಾಡುವುದನ್ನು ಕಾಣಬಹುದಾಗಿದೆ. ಮುಂದುವರೆದು 8 ವಚನದಲ್ಲಿ ಗಮನಿಸುವ ಹಾಗೆ ಒಂದು ಪ್ರಾರ್ಥನಾ ಭಿನ್ನಹವನ್ನು ಕೀರ್ತನೆಗಾರನು ಸಮರ್ಪಿಸಿ ಕೊಡುತ್ತಿದ್ದಾನೆ. ನಿನ್ನ ನಿಬಂಧನೆಗಳನ್ನು ಅನುಸರಿಸುವ ನನ್ನನ್ನು ಎಂದು ಹೇಳುವುದರಲ್ಲಿ ಹೌದು ನಾನು ಅದನ್ನು ಮಾಡಿದ್ದೇನೆ ಎಂದು ಒಪ್ಪಿಸಿಕೊಡುತ್ತಿದ್ದಾನೆ. ಆದುದರಿಂದಲೇ ಹೇಳುತ್ತಿರುವುದು ಕೃತಜ್ಞತೆ ಸಲ್ಲಿಸಿದ್ದೇನೆ, ಕೈ ಬಿಡಬೇಡ ಎಂಬುದಾಗಿ. ಇಲ್ಲಿ ಹೀಗೆ ಕೈ ಬಿಡಬೇಡ ಎಂದು ಹೇಳುವುದರಲ್ಲಿ ಸಂದರ್ಭಗಳ ನಡುವೆ ಅವನ ತೀರ್ಮಾನ ಅಥವಾ ನಿರ್ಣಯಗಳು ಪ್ರಾಮಾಣಿಕ ದೃಢ ನಿಶ್ಚಯವಾದುದನ್ನು ನೋಡಬಹುದಾಗಿದೆ. ಇಲ್ಲಿ ತಪ್ಪಿ ಹೋಗಬಹುದಾದ ತನ್ನ ಮನಸ್ಸನ್ನು ಗುರುತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ. ತನ್ನ ಕಡೆಗೆ ಸಹನೆಯನ್ನು ತೋರಿಸು ಎಂದು ಒತ್ತಾಯಿಸಿ ಪ್ರಾರ್ಥಿಸುತ್ತಿದ್ದಾನೆ. 119 ಕೀರ್ತನೆಯ 76 ವಚನದ ಮೊದಲ ಭಾಗ ಹೀಗೆ ಬರ್ತದೆ. ನಾನು ತಪ್ಪಿ ಹೋದ ಕುರಿಯಂತೆ ಅಲೆಯುತ್ತಿದ್ದೇನೆ, ನಿನ್ನ ಸೇವಕನನ್ನು ಪರಾಮರಿಸು, ನಾನು ನಿನ್ನ ಆಜ್ಞೆಗಳನ್ನು ಮರೆಯುವುದಿಲ್ಲ ಎಂಬುದಾಗಿ. ಕೀರ್ತನೆ 27:9, ಕೀರ್ತನೆ 38:21, ಕೀರ್ತನೆ 71:9, ಕೀರ್ತನೆ 71:18 ಈ ಎಲ್ಲ ವಚನ ಭಾಗಗಳು ಈ ಮಾತನ್ನು ತಿರುಗಿ ಜ್ಞಾಪಕಪಡಿಸುತ್ತಿವೆ. ಹೇಗೆಂದರೆ ಪ್ರತಿ ವಚನದಲ್ಲೂ ಕೀರ್ತನೆಗಾರನು ಕೈ ಬಿಡಬೇಡ ಎಂದು ಭಿನ್ನಯಿಸುತ್ತಿದ್ದಾನಲ್ಲವೇ. ಹೀಗೆ ಭಿನ್ನಯಿಸುವುದರಲ್ಲಿ ದೇವರ ವಾಕ್ಯದ ಪ್ರಕಾರ ಜೀವಿಸಲು ನಿರ್ಧರಿಸಿದವನಾಗಿದ್ದಾನೆ ಕೀರ್ತನಗಾರನು. ಕೀರ್ತನೆಗಳು 37 ಕೀರ್ತನೆಯ 28 ವಚನದಲ್ಲಿ ಒಂದು ವಾಗ್ದಾನದ ಮಾತಾಗಿ ನೋಡುವುದಾದರೆ ಅದರ ಮೊದಲ ಭಾಗದಲ್ಲಿ ಹೀಗೆ ಬರ್ತದೆ. ಯಹೋವನು ನ್ಯಾಯವನ್ನು ಮೆಚ್ಚುವನು, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವವನಲ್ಲ ಎಂಬುದಾಗಿ. ನಮ್ಮ ಪ್ರಾರ್ಥನೆಗಳು ತೀರ್ಮಾನಗಳು, ಒಪ್ಪಿಸಲ್ಪಟ್ಟ ಪ್ರಾರ್ಥನೆ ತೀರ್ಮಾನಗಳಾಗಿರಲಿ. ಪ್ರಾರ್ಥನೆ ಮಾಡುವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.